ಮೊದಲಿಗೆ ಬರುವುದು ಗಾಂಧಾರಿಯ ವ್ಯಕ್ತಿತ್ವ. ಮಹಾಭಾರತದ ಮಹಾವ್ಯಕ್ತಿಗಳಲ್ಲಿ ಒಬ್ಬಾಕೆ ಗಾಂಧಾರಿ. ಮಹಾಭಾರತದ ಅಧರ್ಮ ವೃಕ್ಷ ಎಂದು ಪ್ರಸಿದ್ಧವಾಗಿರುವಂತಹ ಧೃತರಾಷ್ಟ್ರನಿಗೆ ಧರ್ಮಪತ್ನಿಯಾಗಿದ್ದಾಳೆ ಈಕೆ. ಮತ್ತು ಆ ಅಧರ್ಮ ವೃಕ್ಷದ ಬೇರು ಧೃತರಾಷ್ಟ್ರನಾದರೆ ಕಾಂಡ ದುರ್ಯೋಧನ. ಆ ದುರ್ಯೋಧನ ಮನ್ಯುಮಯೋ ಮಹಾದ್ರುಮಃ ಎಂದು ವ್ಯಾಸರು ಹೇಳ್ತಾರೆ. ಅಂತ ದುರ್ಯೋಧನನ ತಾಯಿಯಾಗಿದ್ದರೂ ಕೂಡ ದುರ್ಯೋಧನನ ಸಕಾಲದಲ್ಲಿ ಎಚ್ಚರಿಸಿದಂತಹ ಧೀಮಂತ ಮಹಿಳೆಯವಳು. ಆದರೆ ಅವಳನ್ನೂ ಕೂಡ ಕಾಲ ತನ್ನ ವಶಕ್ಕೆ ಸೆಳೆದುಕೊಂಡು ಆಗೀಗ ಅವಳು ಅಷ್ಟಿಷ್ಟು ಧರ್ಮ ಪ್ರಜ್ಞೆಯಿಂದ ಜಾರುವಂತೆ ಮಾಡಿತ್ತು. ಇದು ಮಾನವ ಸಹಜ, ಆದರೆ ಸಹಜವೆಲ್ಲ ಸರಿಯಲ್ಲ ಎಂಬುದು ವ್ಯಾಸರ ಎಚ್ಚರಿಕೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಗಾಂಧಾರಿಯನ್ನು ಕಾಣೋಣ. ಮಹಾಭಾರತದ ಆದಿಯಲ್ಲಿಯೇ ಮಹಾಭಾರತದ ಪ್ರಶಂಸೆಯನ್ನ, ಅದರ ವ್ಯಕ್ತಿ ವಿಶೇಷಗಳನ್ನ ಹಾಗೂ ಗುಣ ನಿರೂಪಣೆಯನ್ನ ಮಾಡುವಾಗ ಕ್ಷತ್ರುಪ್ರಜ್ಞಾಂ ಧೃತಿಂ ಕುಂತ್ಯಾ ಗಾಂಧಾರ್ಯಾ ಧರ್ಮಶೀಲತಾಂ ಎಂದು ವ್ಯಾಸರು ಹೇಳುತ್ತಾರೆ. ಮಹಾಭಾರತ ಹೇಳುವುದಕ್ಕೆ ಹೊರಟಂತಹ ಅನೇಕ ವಿಷಯಗಳಲ್ಲಿ ಮುಖ್ಯವಾದದ್ದು ಒಂದು ಯಾವುದೆಂದರೆ ಗಾಂಧಾರ್ಯ ಧರ್ಮಶೀಲತಾಂ, ಗಾಂಧಾರ್ಯ ಧರ್ಮಶೀಲತೆ ಎಂದು. ಕೆಟ್ಟ ಗಂಡ, ಕೆಟ್ಟ ಮಕ್ಕಳು, ಕೆಟ್ಟ ವಾತಾವರಣ, ಕೆಟ್ಟ ಒಡಹುಟ್ಟಿದವರು ಇಷ್ಟಿದ್ದರೂ ಅವಳು ಮೂಲದ ಸ್ಥಾಯಿಭಾವವಾಗಿ ಒಳಿತನ್ನ ಉಳಿಸಿಕೊಂಡಳು, ಇದರಿಂದ ಗಾಂಧಾರಿ ಪೂಜನೀಯಳು ಎಂದು. ಆದರೆ ಅವಳು ಭಗವಂತನಾದ ಕೃಷ್ಣನನ್ನು ಶಪಿಸುವ ಮಟ್ಟಕ್ಕೆ ಹೋದದ್ದರಿಂದ ಅವಳ ಭಾವುಕತೆ, ಪುತ್ರ ಪ್ರೇಮ ಅಂಧವಾಗಿ ಧರ್ಮವನ್ನು ಕೆಲಮಟ್ಟಿಗೆ ಕಾಣದಾಯಿತು ಎಂಬುದು ಅವಳಲ್ಲಿರುವ ದುರಂತ. ಇದನ್ನು ಆಂಗ್ಲ ಭಾಷೆಯಲ್ಲಿ ಪ್ರಸಿದ್ಧವಾಗಿ ಬಳಕೆಗೆ ತಂದಿರುವಂತಹ ಟ್ರಾಜಿಕ್ ಫ್ಲಾ ಎಂಬ ಮಾತೇನಿದೆ ಅದಕ್ಕೆ ಸಂವಾದಿಯಾಗಿ ಹೇಳಬಹುದು. ಗಾಂಧಾರಿ ನಿಜವಾದ ಹೆಸರೇನೋ ನಮಗೆ ಗೊತ್ತಿಲ್ಲ. ಗಂಧಾರ ದೇಶದವಳು, ಹಾಗಾಗಿ ಗಾಂಧಾರಿ ಎನಿಸಿದಳು. ನಮ್ಮ ಪ್ರಾಚೀನ ರಾಜ ಮನೆತನಗಳಲ್ಲಿ ಅರಸೊತ್ತಿಗೆಗೆ ಬಂದಂತಹ ಅರಸಿಯರನ್ನ, ಮಹಾರಾಜ್ಞಿಯರನ್ನ ಅವರ ಹೆಸರಿನಿಂದ ಕರೆಯುವುದು ಅಗೌರವ ಎಂದು ಭಾವಿಸಿ ಅವರ ಮನೆತನದಿಂದಲೋ ಅವರ ದೇಶದಿಂದಲೋ ಗುರುತಿಸುತ್ತಾ ಇದ್ದದ್ದು ಪರಿಪಾಟಿ. ನಮಗೆ ಇದಕ್ಕೆ ಉದಾಹರಣೆಯಾಗಿ ಕೋಸಲ ದೇಶದ ಕೌಸಲ್ಯ, ಕೇಕೈ ದೇಶದ ಕೈಕೇಯಿ, ಹಾಗೆಯೇ ಗಂಧಾರ ದೇಶದ ಗಾಂಧಾರಿ, ಮದ್ರ ದೇಶದ ಮಾದ್ರಿ ಇವರೆಲ್ಲ ಕಾಣಸಿಗುತ್ತಾರೆ. ಇಂತಹ ಸಾಲಿಗೆ ಸೇರಿದಂತವಳು ಗಾಂಧಾರಿ. ಅವಳು ಗಂಧಾರ ದೇಶದ ಮಹಾರಾಜ ಸುಬಲನ ಪುತ್ರಿ. ಈಕೆಯ ಜೊತೆಗೆ ಇವಳ ತಂಗಿಯರನ್ನೂ ಕೂಡ ಧೃತರಾಷ್ಟ್ರ ಮದುವೆಯಾದ ಎಂಬುದು ಮಹಾಭಾರತದಲ್ಲಿ ಬರುವಂತಹ ಉಲ್ಲೇಖ. ಆದರೆ ಅವರ ಸಂತಾನವೇನು, ಅವರ ಒಳಿತು ಕೆಡಕೇನು, ಆ ತಂಗಿಯರ ಸ್ವಭಾವ ವಿಚಿತ್ರೆಯೇನು, ಯಾವುದೊಂದೂ ನಮ್ಮ ಪಾಲಿಗೆ ಉಳಿದಿಲ್ಲ. ಕಾರಣ ಇಷ್ಟೇ, ಯಾರ ಬದುಕಿನಲ್ಲಿ ವಿಲಕ್ಷಣವಾದ ಏರು ತಗ್ಗುಗಳು, ಸವಾಲಾಗುವಂತ ಪರೀಕ್ಷೆಗಳು ಬರ್ತವೋ ಅಂಥವರ ಬದುಕನ್ನು ಕವಿಗಳು ಆಶ್ರಯಿಸಿದಲ್ಲಿ ನಮಗೂ ಸಂದೇಶ ಕೊಡಲು, ವಿಭಾವಾನುಭಾವಗಳ ಮೂಲಕ ರಸೋದ್ದೀಪನ ಮಾಡಲು ಅವಕಾಶವಾಗುತ್ತದೆ. ಹಾಗಲ್ಲದೆ ಒಂದೇ ರೀತಿಯಾದ ಯಾವುದೇ ವೈಶಿಷ್ಟ್ಯ ವೈಚಿತ್ರ್ಯಗಳು ಇಲ್ಲದ, ಅಂದರೆ ಉಪ್ಪು ಹುಳಿ ಖಾರ ಇಲ್ಲದ ಸಪ್ಪೆಯ ಊಟ ಯಾರಿಗೂ ರುಚಿಸುವುದಿಲ್ಲ. ಹಾಗಾಗಿ ಬದುಕಿನಲ್ಲಿ ವೈರುಧ್ಯ ವೈಚಿತ್ರ್ಯಗಳು ಏರು ತಗ್ಗುಗಳು ಇಲ್ಲದಿದ್ದಲ್ಲಿ ಆ ಒಂದು ಬದುಕು ಕಾವ್ಯದ ಉಪಾದಾನ ಸಾಮಗ್ರಿ, ರಾ ಮೆಟೀರಿಯಲ್ ಆಗುವುದಿಲ್ಲ. ಹೀಗೆ ಕಂಡಾಗ ಗಾಂಧಾರಿಯ ಬದುಕು ತುಂಬಾ ಕವಿಜನಕ್ಕೆ ಆಕರ್ಷಕವಾದದ್ದು. ಬೇಕಾದಷ್ಟು ಸಾಮಗ್ರಿ ಅಲ್ಲಿ ಕಾಣುತ್ತದೆ. ಆಕೆ ಹುಟ್ಟಿದ್ದು ಹೇಗೆ, ಬೆಳೆದಿದ್ದು ಹೇಗೆ ಮಹಾಭಾರತದಲ್ಲಿ ಇಲ್ಲ. ನಮಗೆ ಕಾಣಿಸುವುದಿಷ್ಟೇ, ಜನ್ಮಾಂಧನಾದಂಥವನು ಧೃತರಾಷ್ಟ್ರ. ಆತನಿಗೆ ಒಂದಿಷ್ಟು ಅಂಗ ಸಾಧನೆ ಹಾಗೂ ಗದಾವಿದ್ಯೆ ಮೊದಲಾದಂತಹ ವ್ಯಾಯಾಮ ಕೌಶಲಗಳನ್ನ, ಯುದ್ಧ ತಂತ್ರಗಳನ್ನ ಧೃತರಾಷ್ಟ್ರನಿಗೆ ಭೀಷ್ಮ ಕಲಿಸಿಕೊಟ್ಟ. ಆದರೆ ರಾಜನೀತಿಯೂ ಕೂಡ ಒಂದಿಷ್ಟು ಕಲಿಸದ್ದು ಉಂಟು. ಇಷ್ಟಾಗಿಯೂ ಆತ ಅವ್ಯಾವುದನ್ನೂ ಕೂಡ ಸಮರ್ಥವಾಗಿ ಬಳಸಿಕೊಳ್ಳಲಿಲ್ಲ. ಒಟ್ಟಿನಲ್ಲಿ ರಾಜ್ಯಾರ್ಹತೆಯನ್ನ ಕಳೆದುಕೊಂಡಂಥವನು. ಅಂಗವಿಕಲನಾದ ಕಾರಣ ಅವನಿಗೆ ಸಿಂಹಾಸನಕ್ಕೆ ಬರುವ ಅವಕಾಶ ಇರಲಿಲ್ಲ. ಪಾಂಡು ಇದ್ದ ತಮ್ಮನಾಗಿ ಅವನಿಗೆ ಆ ಅವಕಾಶ ದಕ್ಕಿತು. ಇಂಥವನಿಗೆ ಯಾರು ಹೆಣ್ಣು ಕೊಟ್ಟಾರು? ಅದಕ್ಕಾಗಿ ಭೀಷ್ಮ ಹೆಣ್ಣುಗಳನ್ನು ಹೇಗಾದರೂ ಮಾಡಿ ನಯದಿಂದಲೋ, ಭಯದಿಂದಲೋ, ಬಲದಿಂದಲೋ, ಪ್ರಲೋಭನೆಯಿಂದಲೋ ಕೊಂಡೊಯ್ದು ಬರುವುದು, ಕೊಳ್ಳೆ ಹೊಡೆದು ಬರುವುದು ಅವನಿಗೆ ಅಂಟಿದಂತಹ ವ್ಯಾಧಿ. ಅಂತಹ ಭೀಷ್ಮ ಸುಬಲ ಮಹಾರಾಜನ ಬಳಿಗೆ ಹೋಗಿ ಬಂಡಿಗಟ್ಟಲೆ ಕಪ್ಪ ಕಾಣಿಕೆಗಳಂತ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಪ್ರಲೋಭನೀಯ ಸಾಮಗ್ರಿಗಳ ಮೂಲಕ ಗಾಂಧಾರಿಯನ್ನು ಕೊಂಡೇ ತಂದ ಎಂದರೆ ತಪ್ಪಲ್ಲ. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಕೂಡ ಬರುತ್ತದೆ, ಕೇಕಯ, ಮದ್ರ, ಗಾಂಧಾರ ಮೊದಲಾದ ಈ ಹೊತ್ತು ಭಾರತಕ್ಕೆ ಯಾವುದು ಒಂದು ಮೂಲೆಯ ಪ್ರಾಂತ ಎಂದು ಆಗಿದೆ, ಉತ್ತರ ಮತ್ತು ಪಶ್ಚಿಮ ದಿಕ್ಕುಗಳ ನಡುವಣ ಒಂದು ಪ್ರಾಂತ ಎಂದಾಗಿದೆ. ಅಂತಹ ಒಂದು ಪ್ರಾಂತಕ್ಕೆ, ಅಂದರೆ ನಾವು ವಿದುಕ್ಕುಗಳನ್ನು ಹೇಳುತ್ತಾ ಬರುವಾಗ ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯವ್ಯ ಎಂದು ಹೇಳುತ್ತೀವಲ್ಲ, ಆ ವಾಯವ್ಯ ದಿಕ್ಕಿನಲ್ಲಿ ಇರುವಂತಹ ಮದ್ರ ದೇಶದ ಮತ್ತಿತರ ಪ್ರಾಂತಗಳ ಜನರು ಕನ್ಯಾವಿಕ್ರಯಕ್ಕೆ ಪ್ರಸಿದ್ಧರು ಎಂದಿದೆ. ಅಂದರೆ ತಮ್ಮ ಹೆಣ್ಣು ಮಕ್ಕಳನ್ನ ವಧು ಶುಲ್ಕವಾಗಿ, ವಧು ದಕ್ಷಿಣೆಗಾಗಿ ಮಾರಿಕೊಳ್ಳುವಂತ ಸ್ಥಿತಿ ಉಂಟು ಅಂತ. ಇದನ್ನು ಧರ್ಮಶಾಸ್ತ್ರದಲ್ಲಿ ಯುಕ್ತವಾದದ್ದಲ್ಲ, ಇದು ಒಂದು ರೀತಿ ಆಸುರ ವಿವಾಹ, ಅಂದರೆ ರಾಕ್ಷಸವಾದಂತಹ ವಿವಾಹ. ರಾಕ್ಷಸ ವಿವಾಹ ಎಂಬುದಕ್ಕೆ ಬೇರೆಯೇ ಅರ್ಥ ಉಂಟು. ಆದರೆ ಅಸುರ ಎಂಬುದು ಒಂದು ವಿವಾಹ ಪದ್ಧತಿ, ಆ ವಿವಾಹದ ಪದ್ಧತಿಯಂತೆ ಕನ್ಯಾ ವಿಕ್ರಯ ನಡೆಯುತ್ತದೆ ಎಂದು ಅದು ಯುಕ್ತವಲ್ಲ, ಯೋಗ್ಯವಲ್ಲ ಎಂಬ ರೀತಿಯಲ್ಲಿ ಗ್ರಹಣ ನಿಂದನವನ್ನು ಕೂಡ ಮಾಡಿದ್ದುಂಟು. ಆದರೆ ಭೀಷ್ಮನಿಗೆ ಒಳ್ಳೆಯ ಹೆಣ್ಣು ತನ್ನ ಮನೆತನಕ್ಕೆ ಬೇಕು, ಆ ಹೆಣ್ಣು ಯಾವ ರೀತಿ ಬಂದರೂ ಪರವಾಗಿಲ್ಲ, ಅದಕ್ಕಾಗಿ ಏನು ಮಾಡಲು ಸಿದ್ಧ ಎಂದು ಧೃತರಾಷ್ಟ್ರನ ತಂದೆ ವಿಚಿತ್ರ ವೀರ್ಯನಿಗಾಗಿ ಅಂಬಿಕೆ ಅಂಬಾಲಿಕೆಯರನ್ನು ಸೆರೆ ಹಿಡಿದು ತಂದಂತೆ ಈಗ ಒಂದು ಸ್ವಲ್ಪ ಸುಸಂಸ್ಕೃತನಾದನೋ ಏನೋ, ಧನವನ್ನು ಕೊಟ್ಟು ಆಗ ಭಯದಿಂದ ಈಗ ನಯದಿಂದ, ಅಂತೂ ಒಟ್ಟಿನಲ್ಲಿ ಒಂದು ರೀತಿಯಾದ ಅಧರ್ಮದ ಹತ್ತಿರಕ್ಕೆ ಬರುವ ಪ್ರಲೋಭನೆಯ ಮೂಲಕ ಗಾಂಧಾರಿಯನ್ನು ತಂದು ಧೃತರಾಷ್ಟ್ರನಿಗೆ ಮದುವೆ ಮಾಡಿದ. ಮಹಾಭಾರತದಲ್ಲಿ ಬರುವಂತೆ ಆತ ಅಂಧ ಎಂದು ಗೊತ್ತಾದ ತಕ್ಷಣ ಅವಳು ಗಂಡನಿಗಿಲ್ಲದ ದೃಷ್ಟಿ ತನಗೂ ಬೇಡ ಎಂದು ಕಣ್ಣು ಕಟ್ಟಿಕೊಂಡಳು. ಆದರೆ ಭೈರಪ್ಪನವರಂಥವರು ಮತ್ತಿತರರು ಈಚೆಗೆ ಟಿವಿಯ ಮಹಾಭಾರತದ ಧಾರಾವಾಹಿಯ ಸರಣಿಯಲ್ಲಿ ಕೂಡ ಚಿತ್ರಿಸಿದಂತೆ ಕುರುಡನಾದ ಗಂಡನನ್ನು ನೋಡುವುದಿಲ್ಲ ಎಂದು ಗಾಂಧಾರಿ ಕಣ್ಣು ಕಟ್ಟಿಕೊಂಡಂತೆ ನಿರೂಪಣೆ ಉಂಟು. ಇದು ಗಾಂಧಾರಿಗೆ ಮಾಡಿದ ಅನ್ಯಾಯ. ಇದು ಸ್ತ್ರೀತ್ವದ ಸಹಜಭಾವ ತೋರಿಸುವಂತೆ ಇರಬಹುದು, ಆದರೆ ಮೂಲ ಮಹಾಭಾರತದಲ್ಲಿ ಹೀಗೆ ಇಲ್ಲ. ಹೆಣ್ಣಾದರೂ ಗಾಂಧಾರಿ ತಾನು ಯಾವುದೇ ರೀತಿಯಾದಂತಹ ಬಯಕೆಗಳನ್ನು ಹೊಂದಿದವಳಾಗಿದ್ದರೂ ಕೂಡ ಗಂಡನಿಗಿಲ್ಲದ ದೃಷ್ಟಿ ತನಗೆ ಬೇಡ ಎಂದುಕೊಂಡದ್ದು ಒಂದು ದೊಡ್ಡ ಮೌಲ್ಯ. ನಮಗೆ ಆ ರೀತಿ ಇರುವುದಕ್ಕೆ ಸಾಧ್ಯ ಇಲ್ಲಂದ ಮಾತ್ರಕ್ಕೆ ಮತ್ತಾರಿಗೂ ಸಾಧ್ಯ ಇಲ್ಲ, ಹಾಗಾಗಿ ಹೀಗಿರುವುದು ಸುಳ್ಳು ಎಂದು ನಿರೂಪಣೆ ಮಾಡುವುದು ಅಷ್ಟಾಗಿ ಉಚಿತವಾಗುವುದಿಲ್ಲ. ಆದರೆ ಕಣ್ಣನ್ನು ಕಟ್ಟಿಕೊಂಡ ಮಾತ್ರದಿಂದಲೇ ಗಾಂಧಾರಿ ದೊಡ್ಡವಳಾದಳೆ, ಅದು ನಮಗೆ ಚಿಂತ್ಯವಾದದ್ದು, ವಿಮರ್ಶನೆಗೆ ಅರ್ಹವಾದದ್ದು. ಹೀಗೆ ಕಂಡಾಗ ನನಗೆ ತೋರುವುದೇನೆಂದರೆ ಗಾಂಧಾರಿ ಕಣ್ಣನ್ನು ಕಟ್ಟಿಕೊಳ್ಳುವುದಕ್ಕೆ ಬದಲಾಗಿ ಕಣ್ಣಿಲ್ಲದ ಗಂಡನಿಗೆ ಕಣ್ಣಾಗಬೇಕಿತ್ತು. ಈ ಕೆಲಸವನ್ನ ಅವಳು ಮಾಡಲಿಲ್ಲ. ಅಂದರೆ ಧರ್ಮಕ್ಕೆ ಎರಡು ಆಯಾಮ ಉಂಟು, ಒಂದು ಸ್ಥಿತಿ ಮತ್ತೊಂದು ಗತಿ ಎಂದು. ಸ್ಥಿತಿಯನ್ನು ಸಾಮಾನ್ಯರು ಕಾಣಬಹುದು, ಆದರೆ ಗತಿಯನ್ನು ಮಾತ್ರ ಅಸಾಧಾರಣರು, ಶ್ರೀಕೃಷ್ಣನಂತ ಯೋಗೇಶ್ವರರು ಮಾತ್ರ ಕಾಣಬಲ್ಲರು. ಧರ್ಮ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ ರೀತಿ ತೋರಿಕೊಳ್ಳುತ್ತದೆ ಎಂಬ ಅದರ ಸಮಗ್ರವಾದ ದಿ ಡೈನಮಿಕ್ ಆಸ್ಪೆಕ್ಟ್ ಆಫ್ ಧರ್ಮ, ದಿ ಕಾಸ್ಮಿಕ್ ಆರ್ಡರ್ ಆರ್ ದಿ ಗ್ಲೋಬಲ್ ಎಥಿಕ್ ಎಂದು ಏನು ಹೇಳ್ತೀವಿ, ಆ ಒಂದು ದೃಷ್ಟಿಕೋನ ಬೇಕು. ಗಾಂಧಾರಿಗೆ ಅದಾಗಲಿಲ್ಲ. ಅಂದರೆ ಗಂಡನಿಗಿಲ್ಲದ ಕಣ್ಣು ನನಗೆ ಬೇಡ ಎಂಬುದು ಧರ್ಮದ ಒಂದು ಸ್ಥಿತಿಯಾಯಿತು. ಆದರೆ ಕಣ್ಣಿಲ್ಲದ ಗಂಡ ಎಷ್ಟೆಲ್ಲ ಕಷ್ಟಪಟ್ಟಾನೋ, ಆ ಕಷ್ಟಗಳು ನಾನು ಹೋಗಲಾಡಿಸಬೇಕಾದಂಥದ್ದು ಎಂದು ತಿಳಿದುಕೊಳ್ಳಲಿಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ನಮ್ಮಲ್ಲಿ ಸುಮತಿ, ತನ್ನ ಗಂಡ ಕುಷ್ಠರೋಗಿಯಾಗಿದ್ದ, ಕೈಕಾಲುಗಳನ್ನು ಕಳೆದುಕೊಂಡಿದ್ದ, ಅವನಿಗಿಲ್ಲದ ಕೈಕಾಲು ತನಗೇಕೆಂದು ತಾನು ಕೈಕಾಲನ್ನು ಕತ್ತರಿಸಿಕೊಳ್ಳದೆ ಅವನನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಹೊತ್ತು ಅವನ ಬದುಕನ್ನು ಸಾಗಿಸಿ ತಾನು ಕೂಡ ತನ್ನ ಬದುಕನ್ನು ಕಂಡಳು ಎಂದರೆ ಇದು ಮುಖ್ಯ, ಇದು ದೊಡ್ಡದು ಎಂದೆನಿಸುತ್ತದೆ. ಹಾಗೆಯೇ ತಾನು ರಾಜ್ಯವನ್ನು ತ್ಯಾಗ ಮಾಡುತ್ತೇನೆ ಎಂದು ತ್ಯಾಗ ಮಾಡುವಂಥದ್ದು ದೊಡ್ಡದಲ್ಲ, ಯುಕ್ತರಾದವರು ಅಲ್ಲಿ ಸಿಂಹಾಸನಕ್ಕೆ ಬಂದು ಕುಳಿತುಕೊಳ್ಳುತ್ತಾರೆ ಅನ್ನುವುದು ನೋಡುವುದು ಕೂಡ ಮುಖ್ಯ. ಒಬ್ಬ ರಾಜಕುಮಾರನಿಗೆ ರಾಜ್ಯ ತ್ಯಾಗ ಮಾಡುವುದೆಂದರೆ ಒಂದು ವೈಯಕ್ತಿಕವಾದ ನಿರ್ಣಯ ಮಾತ್ರವಲ್ಲ, ಸಾಮುದಾಯಿಕವಾದ ಭವಿಷ್ಯ ಕೂಡ ಅವನ ಕೈಯಲ್ಲಿರುವಂಥದ್ದು. ಹೀಗೆ ಕಂಡಾಗ ಭೀಷ್ಮನ ಪಿತೃವಾಕ್ಯ ಪರಿಪಾಲನೆಗಿಂತ ಶ್ರೀರಾಮನ ಪಿತೃವಾಕ್ಯ ಪರಿಪಾಲನೆ ಮಿಗಿಲಾದದ್ದಾಗುತ್ತದೆ. ಭರತನಂತ ಯೋಗ್ಯ ಉತ್ತರಾಧಿಕಾರಿ ಸಿಂಹಾಸನಕ್ಕೆ ಬರುತ್ತಾನೆ ಎಂದು ಗೊತ್ತಿದ್ದ ಕಾರಣ ರಾಮ ಮಾಡಿದ ವನವಾಸ, ಸಿಂಹಾಸನ ತ್ಯಾಗ ಹೆಚ್ಚು ಪ್ರಶಂಸನೀಯ, ಔಚಿತ್ಯಪೂರ್ಣವಾಗುತ್ತದೆ. ಹೀಗೆ ಧರ್ಮ ಇರುವುದು ಬದುಕುವುದಕ್ಕೆ ಹೊರತು ಸಾಯುವುದಕ್ಕೆ ಅಲ್ಲ ಎಂಬ ದೃಷ್ಟಿಕೋನದಿಂದ ಕಂಡಾಗ ಗಾಂಧಾರಿ ಕಣ್ಣು ಕಟ್ಟಿಕೊಂಡರೂ ಕೂಡ ಅವಳಿಗೆ ಧರ್ಮದ ಕಣ್ಣು ಪೂರ್ಣವಾಗಿ ತೆರೆಯಲಿಲ್ಲವೇನೋ ಎಂದೆನಿಸುತ್ತದೆ. ಪತ್ನಿ ಧರ್ಮದ ಆಂಶಿಕ ಭಾಗ ನಿರ್ವಾಹವಾಯಿತೇ ಹೊರತು ಸಮಗ್ರ ಭಾಗವಲ್ಲ. ಅದು ಮಾತ್ರವಲ್ಲ, ಅವಳು ಮುಂದೆ ತಾಯಾಗಿ ಮಕ್ಕಳಿಗೆ ಕಣ್ಗಾಪಾಗಬೇಕಿತ್ತು, ಅವರಿಗೆ ಹಿತಾಹಿತಗಳ ಮಾರ್ಗದರ್ಶನ ಮಾಡಬೇಕಿತ್ತು. ತಾನೇ ಕಣ್ಣು ಕಟ್ಟಿಕೊಂಡು ಕುಳಿತಾಗ ಮಕ್ಕಳಿಗೆ ಯಾವ ರೀತಿಯಾದಂತಹ ಮಾರ್ಗದರ್ಶನ ಸಿಗುತ್ತದೆ? ತಂದೆ ಕಣ್ಣಿಲ್ಲದೆ ಕುರುಡ, ತಾಯಿ ಕಣ್ಣಿದ್ದೂ ಕುರುಡಿ, ಹೀಗಾದ ಮಕ್ಕಳು ಜನ್ಮಾಂಧರೂ ಅಲ್ಲ, ಗತ್ಯಂಧರೂ ಅಲ್ಲ, ಆದರೆ ಧರ್ಮಾಂಧರಾದರು, ಧರ್ಮವಿಲ್ಲದೆ ಅಂಧರಾದರು ಎಂದು ಹೇಳಬೇಕಲ್ಲವೇ. ಇರಲಿ, ಗಾಂಧಾರಿಯಂತೂ ಕಣ್ಣು ಕಟ್ಟಿಕೊಂಡೇ ವಿವಾಹ ದೀಕ್ಷೆಗೆ ಬಂದಳು, ದೊಡ್ಡ ಹೆಸರನ್ನಂತೂ ಪಡೆದಳು. ಬಹುಶಃ ಈ ಹೆಸರೇನಾದರೂ ಅವಳಿಗೆ ದೇವಿತ್ವದ ಪಟ್ಟ ಮತ್ತಷ್ಟು ಪ್ರಲೋಭನೀಯವಾಗಿ ಕಂಡು ತನ್ನ ತಾನೇ ಸ್ವಾಗತಿಸಿಕೊಂಡ ಅಂಧತ್ವವನ್ನು ಮುಂದುವರಿಸುವಂತೆ ಮಾಡಿತೋ ಏನೋ ಗೊತ್ತಿಲ್ಲ. ಆ ಬಗ್ಗೆ ಯಾವ ಒಳತೋಟಿ ಕೂಡ ನಮಗೆ ಮಹಾಭಾರತದಲ್ಲಿ ಕಾಣುವುದಿಲ್ಲ.